ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 84, ಏಸು ಶಿಲುಬೆಗೆ ಜಡಿಯಲ್ಪಟ್ಟಿದ್ದು. ನಮ್ಮ ಹಿಂದಿನ ಪಾಠದಲ್ಲಿ ಯಹೂದ್ಯ ಧಾರ್ಮಿಕ ಪ್ರಭುಗಳು ಏಸುವನ್ನು ಹೇಗೆ ಸೆರೆ ಹಿಡಿದು ರಾತ್ರಿಯ ವೇಳೆಯಲ್ಲಿ ಆತನನ್ನು ಮಹಾಯಾಜಕನ ಬಳಿಗೆ ತೆಗೆದುಕೊಂಡು ಹೋಗಿ ಸುಳ್ಳು ಸಾಕ್ಷಿಗಳೊಂದಿಗೆ ಆತನನ್ನು ವಿಚಾರಣೆ ಮಾಡಿ ಸಾಕ್ಷಿಗೆ ಒಳಪಡಿಸಿ ದೇಶಾಧಿಪತಿಯಾದ ಪಿಲಾತನ ಬಳಿಗೆ ಕರೆದುಕೊಂಡು ಹೋಗಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ಶಕ್ತರಾದರೆಂಬುದನ್ನು ನಾವು ನೋಡಿದೆವು. ಸೈನಿಕರುಗಳು ಏಸುವನ್ನು ಕ್ರೂರವಾಗಿ ಕೊರಡೆಗಳಿಂದ ಹೊಡೆದರು. ನಂತರ ಮುಳ್ಳಿನಿಂದ ಕಿರೀಟವನ್ನು ಮಾಡಿ ಆತನ ತಲೆಯ ಮೇಲಿಟ್ಟು ಆತನನ್ನು ಹಾಸ್ಯ ಮಾಡಿದರು, ಮುಖದ ಮೇಲೆ ಹೊಡೆದರು, ಆತನ ಮೇಲೆ ಉಗುಳಿದರು, ಕೋಲಿನಿಂದ ಆತನ ತಲೆಯ ಮೇಲೆ ಹೊಡೆದರು. ಹೀಗೆ ಆದಾಮನ ಸಂತಾನದವರು ಪರಲೋಕದಿಂದ ಬಂದಂತಹ ಮಹಿಮೆಯ ಕರ್ತನು ನೀತಿವಂತನೂ ಆದವನನ್ನು ನಿರಾಕರಿಸಿದರು. ಏಸುವನ್ನು ಹಿಂಸಿಸಿದ ಜನರು ಪ್ರವಾದಿಗಳ ಮಾತುಗಳನ್ನು ತಿಳಿದಿರಲಿಲ್ಲ. ಆದಾಗ್ಯೂ ಪಾಪಿಗಳ ಕೈಯಲ್ಲಿ ಮೆಸ್ಸಿಯನು ಈ ರೀತಿಯಲ್ಲಿ ಸಂಕಟವನ್ನನುಭವಿಸುತ್ತಾನೆಂದು ಅವರು ಪ್ರಕಟಿಸಿದ್ದ ಮಾತುಗಳನ್ನು ಅವರು ನೆರವೇರಿಸಿದರು. ಈ ದಿನ ನಾವು ಸುವಾರ್ತೆಯಲ್ಲಿರುವುದನ್ನು ಮುಂದುವರಿಸಿ ಬಹಳ ಹಿಂದೆ ತನ್ನ ಪ್ರವಾದಿಗಳು ಪ್ರಕಟಿಸಿದ್ದ ರಕ್ಷಣೆಯ ದೊಡ್ಡದಾದ ದೇವರ ಯೋಜನೆಯನ್ನು ನೆರವೇರಿಸುವ ಹಾಗೆ ಮೆಸ್ಸಿಯನಾದ ಏಸು ಹೇಗೆ ಸಂಕಟವನ್ನನುಭವಿಸಿ ಶಿಲುಬೆ ಮೇಲೆ ಸತ್ತನೆಂಬುದನ್ನು ನೋಡುತ್ತೇವೆ. ಈ ದಿನದ ಅಧ್ಯಯನವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ, ಏಸು ಭೂಲೋಕದಲ್ಲಿ ಜೀವಿಸಿದ್ದಾಗ ರೋಮ್ ಸಾಮ್ರಾಜ್ಯವು ನಿರ್ದಿಷ್ಟ ಅಪರಾಧಿಗಳನ್ನು ಶಿಲುಬೆಯ ಆಕಾರದ ಕಂಬಗಳಿಗೆ ಅಥವಾ ಮರಗಳಿಗೆ ಜಡಿಯುವ ಮರಣದಂಡನೆಯನ್ನು ವಿಧಿಸುತ್ತಿತ್ತು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಅಂತಹ ಒಂದು ಮರಣವು ಶಿಲುಬೆಯ ಮರಣ ಎಂದು ಕರೆಯಲ್ಪಡುತ್ತಿತ್ತು. ಇದು ಅತಿ ಕೆಟ್ಟ ಅಪರಾಧಿಗಳಿಗಾಗಿ ಕಾದಿರಿಸಲ್ಪಟ್ಟ ಯಾತನಾಮವಾದ ನೋವಿನ ಮತ್ತು ಅವಮಾನಕರವಾದ ಮರಣವಾಗಿತ್ತು. ಇಂತಹ ಒಂದು ನೋವಿನ ಮತ್ತು ಅವಮಾನಕರವಾದ ಮರಣವನ್ನು ನೀತಿವಂತನಾದ ಮೆಸ್ಸಿಯನ್ನು ಹೊಂದುವಂತೆ ದೇವರು ಯಾಕೆ ವಿಧಿಸಿದನೆಂದು ನಿಮ್ಮಲ್ಲಿ ಕೆಲವರು ಬಹುಶಃ ಆಶ್ಚರ್ಯಪಡಬಹುದು. ಏಸು ಇಂತಹ ಭಯಂಕರವಾದ ಮರಣವನ್ನು ಹೊಂದುವುದಕ್ಕೆ ಕಾರಣವೇನೆಂದರೆ, ಪಾಪವು ಅಂತಹ ಒಂದು ಭಯಂಕರವಾದ ಅಪರಾಧವಾಗಿತ್ತು. ಪಾಪವು ಲೋಕದ ಸಮಸ್ಯೆಯಾಗಿದೆ. ನಾವೆಲ್ಲರೂ ಪಾಪಿಗಳಾಗಿದ್ದು ಪರಿಶುದ್ಧನೂ ಮತ್ತು ನೀತಿಯುಳ್ಳವನೂ ಆಗಿರುವ ದೇವರಿಗೆ ನಮ್ಮ ಪಾಪಗಳು ಒಂದು ಅಪರಾಧವಾಗಿವೆ. ಒಂದು ವೇಳೆ ದೇವರು ತನ್ನ ನೀತಿಯನ್ನು ರಾಜಿ ಮಾಡಿಕೊಳ್ಳದೆ ನಿಮ್ಮ ಮತ್ತು ನನ್ನ ಪಾಪಗಳನ್ನು ಕ್ಷಮಿಸಿದರೆ, ಆಗ ದೇವರು ಒಂದು ನ್ಯಾಯವಾದ ಮತ್ತು ಸಂಪೂರ್ಣವಾದ ತೀರ್ಪಿನೊಂದಿಗೆ ನಮ್ಮ ಪಾಪಗಳ ನ್ಯಾಯ ತೀರ್ಪು ಮಾಡಿದಂತಾಗುತ್ತದೆ. ಆತನು ಕೇವಲ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಪಾಪಗಳನ್ನು ಕ್ಷಮಿಸುವುದಿಲ್ಲ. ದೇವರು ಒಬ್ಬ ನೀತಿಯುಳ್ಳ ನ್ಯಾಯಾಧಿಪತಿಯಾಗಿದ್ದು ಪ್ರತಿಯೊಂದು ಪಾಪವನ್ನು ಸರಿಯಾಗಿ ಶಿಕ್ಷಿಸುತ್ತಾನೆ. ಪಾಪದ ದಂಡನೆಯು ಮರಣ ಮತ್ತು ನರಕದ ನಿತ್ಯವಾದ ಬೆಂಕಿಯಾಗಿದೆ. ಈ ದಂಡನೆಯು ಪೂರ್ತಿಯಾಗಿ ಪಾವತಿಸಲ್ಪಡಬೇಕು. ನಮ್ಮ ಪಾಪಗಳ ಪೂರ್ತಿ ದಂಡನೆಯನ್ನು ಪಾವತಿಸುವುದಕ್ಕೆ ದೇವರು ನಮಗಾಗಿ ಒಬ್ಬ ನೀತಿವಂತ ವಿಮೋಚಕನನ್ನು ಕಳುಹಿಸಿದನೆಂಬುದು ಶುಭ ಸಂದೇಶವಾಗಿದೆ. ಏಸುವೆ ಆ ನೀತಿವಂತ ಮತ್ತು ಶಕ್ತನಾದ ವಿಮೋಚಕನಾಗಿದ್ದಾನೆ. ನಮ್ಮ ಪಾಪಗಳ ನಿಮಿತ್ತವಾಗಿ ನಮ್ಮ ಮೇಲೆ ಬೀಳಬೇಕಾಗಿದ್ದ ದೇವರ ಕೋಪದಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ಆತನು ಬಂದನು. ಈಗ ಪ್ರಿಯ ಸ್ನೇಹಿತರೆ, ಏಸುವಿನ ಪವಿತ್ರವಾದ ಕಥೆಯನ್ನು ಮತ್ತು ಶಿಲುಬೆಯ ಮೇಲಿನ ಆತನ ಮರಣವನ್ನು ನಾವು ಸುವಾರ್ತೆಯಿಂದ ಓದುವುದನ್ನು ನೀವು ನಿಮ್ಮ ಮನಸ್ಸು ಮತ್ತು ಹೃದಯದಿಂದ ಕೇಳಿಸಿಕೊಳ್ಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ವಾಕ್ಯವು ಹೇಳುವುದೇನೆಂದರೆ, ಆಗ ಅವನು ಆತನನ್ನು ಶಿಲುಬೆಗೆ ಹಾಕಿಸುವುದಕ್ಕೆ ಅವರ ವಶಕ್ಕೆ ಕೊಟ್ಟನು. ಅವರು ಏಸುವನ್ನು ತೆಗೆದುಕೊಂಡು ಹೋದರು. ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲಸ್ಥಳವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಗೋಲ್ಗೊತ್ತಾ ಎಂದು ಹೆಸರು. ಯೋಹಾನ 19:16-17 ವಚನ. ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಹೊಲದಿಂದ ಬರುತ್ತಿದ್ದ ಕುರೇನೆ ಪಟ್ಟಣದ ಸಿಮೆಯೋನನೆಂಬವನು ಹಿಡಿದು ಶಿಲುಬೆಯನ್ನು ಅವನ ಮೇಲೆ ಇಟ್ಟು ಏಸುವಿನ ಹಿಂದೆ ಹೊತ್ತುಕೊಂಡು ಬರುವ ಹಾಗೆ ಮಾಡಿದರು. ಜನರು ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆ ಬಡಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಆತನ ಸಂಗಡ ಕೊಲ್ಲುವುದಕ್ಕಾಗಿ ದುಷ್ಕರ್ಮಿಗಳಾಗಿದ್ದ ಬೇರೆ ಇಬ್ಬರನ್ನು ತೆಗೆದುಕೊಂಡು ಹೋದರು. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾರೆಂಬುದನ್ನು ಅರಿಯರು ಅಂದನು. ಜನರು ನೋಡುತ್ತಾ ನಿಂತರು. ಇದಲ್ಲದೆ ಅಧಿಕಾರಿಗಳು ಹಾಸ್ಯ ಮಾಡಿ ಆತನು ಮತ್ತೊಬ್ಬರನ್ನು ರಕ್ಷಿಸಿದನು. ಅವನು ದೇವರಾರಿಸಿಕೊಂಡ ಕ್ರಿಸ್ತನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಅಂದರು. ಸಿಪಾಯಿಗಳು ಆತನನ್ನು ಹಾಸ್ಯ ಮಾಡಿದರು. ಅವರು ಆತನ ಹತ್ತಿರ ಬಂದು ಹುಳಿ ಮದ್ಯವನ್ನು ತೋರಿಸಿ, ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೋ ಅಂದರು. ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲ್ಗಡೆ ಹಚ್ಚಿದನು. ಅದೇನೆಂದರೆ, ನಜರೇತಿನ ಯೇಸು, ಯಹೂದ್ಯರ ಅರಸನು ಎಂಬುದೇ. ಅವರು ಯೇಸುವನ್ನು ಶಿಲುಬೆಗೆ ಹಾಕಿದ್ದ ಸ್ಥಳವು ಪಟ್ಟಣಕ್ಕೆ ಹತ್ತಿರವಾಗಿದ್ದರಿಂದ ಯಹೂದ್ಯರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಓದಿದರು. ಅದು ಹಿಬ್ರಿಯ, ಗ್ರೀಕ್, ಲ್ಯಾಟಿನ್ ಭಾಷೆಗಳಲ್ಲಿ ಬರೆದಿತ್ತು. ಹೀಗಿರಲಾಗಿ ಯಹೂದ್ಯರ ಮಹಾಯಾಜಕರು ಪಿಲಾತನಿಗೆ ಯಹೂದ್ಯರ ಅರಸನು ಎಂದು ಬರೆಯದೆ, ನಾನು ಯಹೂದ್ಯರ ಅರಸನು ಎಂದು ಹೇಳಿದವನು ಎಂಬುದಾಗಿ ಬರೆಯಬೇಕಂತ ಹೇಳಿದರು. ಅದಕ್ಕೆ ಪಿಲಾತನು, ನಾನು ಬರೆದದ್ದು ಬರೆದಾಯಿತು ಅಂದನು. ಸಿಪಾಯಿಗಳು ಯೇಸುವನ್ನು ಶಿಲುಬೆಗೆ ಹಾಕಿದ ಮೇಲೆ ಅವರು ಆತನ ಮೇಲು ಹೊದಿಕೆಗಳನ್ನು ತಕ್ಕೊಂಡು ನಾಲ್ಕು ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿಗೆ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಂಡರು. ಆತನ ಒಳಂಗಿಯನ್ನು ಸಹ ತಕ್ಕೊಂಡರು. ಆದರೆ ಆ ಅಂಗಿಗೆ ಹೊಲಿಗೆ ಇರಲಿಲ್ಲ, ಅದು ಮೇಲಿನಿಂದ ಅಖಂಡವಾಗಿ ಹೆಣೆದದ್ದಾಗಿತ್ತು. ಅದನ್ನು ನೋಡಿ ಅವರು, ನಾವು ಇದನ್ನು ಹರಿಯಬಾರದು, ಚೀಟು ಹಾಕಿ ಇದು ಯಾರಿಗೆ ಬರುವುದೋ ನೋಡೋಣ ಎಂದು ಮಾತಾಡಿಕೊಂಡರು. ಇದರಿಂದ ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಪಾಲು ಮಾಡಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು ಎಂಬ ಶಾಸ್ತ್ರದ ಮಾತು ನೆರವೇರಿತು. ಸಿಪಾಯಿಗಳು ಇದನ್ನೆಲ್ಲ ಮಾಡಿದರು. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ, ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಮಧ್ಯಾಹ್ನವಾದಾಗ ದೇಶದ ಮೇಲೆಲ್ಲ ಕತ್ತಲೆ ಕವಿದು ಸಾಯಂಕಾಲ 3 ಗಂಟೆಯ ತನಕ ಇತ್ತು. 3 ಗಂಟೆಗೆ ಯೇಸು, ಎಲೋಹಿ ಎಲೋಹಿ ಲಮಾ ಸಬಕ್ತಾನಿ ಎಂದು, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಹತ್ತಿರ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ, ಎಲಿಯನ್ನು ಕರೆಯುತ್ತಾನೆ ಕಾಣೀರೋ ಅಂದರು. ಆಗ ಒಬ್ಬನು ಓಡಿ ಹೋಗಿ ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟು, ಬಿಡಿರಿ, ಎಲಿಯನು ಇವನನ್ನು ಇಳಿಸುವುದಕ್ಕೆ ಬರುವನೇನೋ ನೋಡೋಣ ಅಂದರು. ಜನರು ಹೀಗೆ ಹೇಳಲು ಕಾರಣವೇನೆಂದರೆ, ಏಸು ಹೇಳಿದ್ದನ್ನು ಅವರು ಅರ್ಥ ಮಾಡಿಕೊಂಡಿರಲಿಲ್ಲ, ಇಲ್ಲವೇ ಅಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ಅವರಿಗೆ ಅರ್ಥವಾಗಿರಲಿಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ದೇಶವೆಲ್ಲ ಪೂರ್ಣವಾಗಿ ಕತ್ತಲಾಗಿತ್ತು. ಆ ಕತ್ತಲೆಯ ವೇಳೆಯಲ್ಲಿ ದೇವರು ಆದಾಮನ ಸಂತಾನದವರೆಲ್ಲರ ಪಾಪಗಳ ಶಿಕ್ಷೆಯನ್ನು ಪರಿಶುದ್ಧ ವಿಮೋಚಕನ ಮೇಲೆ ರಾಶಿ ಹಾಕಿದನು. ಆದ್ದರಿಂದ ಆತನನ್ನು ನಂಬುವ ಯಾವನಾದರೂ ಎಂದಿಗೂ ನಾಶವಾಗುವುದಿಲ್ಲ. ನಮಗಾಗಿ ಯೇಸುವಿನ ಸಂಕಟಗಳ ತೀವ್ರತೆಯನ್ನು ಊಹಿಸಿಕೊಳ್ಳುವುದಕ್ಕೂ ಸಹ ನಾವು ಪ್ರಾರಂಭಿಸಿಲ್ಲ. ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು. ಅಲ್ಲಿ ಹುಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಈಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಏಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಆಮೇಲೆ ಏಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣಬಿಟ್ಟನು. ಆಗ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು ಎರಡು ಭಾಗವಾಯಿತು. ಆತನ ಹತ್ತಿರ ಎದುರಿಗೆ ನಿಂತಿದ್ದ ಶತಾಧಿಪತಿಯು ನೋಡಿ, ನಿಜವಾಗಿ ಈ ಮನುಷ್ಯನು ದೇವಕುಮಾರನಾಗಿದ್ದನು ಅಂದನು. ಇದಲ್ಲದೆ ಅಲ್ಲಿ ಸ್ತ್ರೀಯರು ಸಹ ದೂರದಿಂದ ನೋಡುತ್ತಿದ್ದರು. ಇವರಲ್ಲಿ ಆತನು ಗಲೀಲಾಯದಲ್ಲಿದ್ದಾಗ ಆತನನ್ನು ಹಿಂಬಾಲಿಸಿ ಸೇವೆ ಮಾಡುತ್ತಿದ್ದವರಾದ ಮಗ್ದಲದ ಮರಿಯ, ಚಿಕ್ಕ ಯಾಕೋಬನ ಮತ್ತು ಯೋಸೆಯ ತಾಯಿಯಾದ ಮರಿಯ, ಸಲೋಮೆ ಎಂಬವರು, ಆತನ ಸಂಗಡ ಎರುಸಲೇಮಿಗೆ ಬಂದಿದ್ದ ಇನ್ನೂ ಅನೇಕ ಸ್ತ್ರೀಯರು ಇದ್ದರು. ಈ ಹೊತ್ತು ಸೌರಣೆಯ ದಿವಸವಾಗಿದ್ದರಿಂದ ಯಹೂದ್ಯರು ಸಬ್ಬತ್ ದಿನದಲ್ಲಿ ಶವಗಳು ಶಿಲುಬೆಯ ಮೇಲೆ ಇರಬಾರದೆಂದು ಪಿಲಾತನನ್ನು, ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆದುಹಾಕಬೇಕೆಂಬುದಾಗಿ ಕೇಳಿಕೊಂಡರು. ಯಾಕೆಂದರೆ ಆ ಸಬ್ಬತ್ ದಿನವು ಬಹು ವಿಶೇಷವಾದದ್ದು. ಆದ್ದರಿಂದ ಸಿಪಾಯಿಗಳು ಬಂದು ಮೊದಲನೆಯವನ ಕಾಲುಗಳನ್ನು, ಅವನ ಜೊತೆಯಲ್ಲಿ ಶಿಲುಬೆಗೆ ಹಾಕಿಸಿಕೊಂಡಿದ್ದ ಮತ್ತೊಬ್ಬನ ಕಾಲುಗಳನ್ನು ಮುರಿದರು. ಆದರೆ ಯೇಸುವಿನ ಬಳಿಗೆ ಬಂದಾಗ ಆತನು ಆಗಲೇ ಸತ್ತಿರುವುದನ್ನು ಅವರು ಕಂಡು ಆತನ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಆತನ ಪಕ್ಕೆಯನ್ನು ತಿವಿದನು. ತಿವಿದ ಕೂಡಲೇ ರಕ್ತವು ನೀರು ಹೊರಟಿತ್ತು. ಅದನ್ನು ಕಂಡವನೇ ಸಾಕ್ಷಿ ಹೇಳಿದ್ದಾನೆ, ಅವನ ಸಾಕ್ಷಿ ಸತ್ಯವೇ, ನಾನು ಹೇಳುವುದು ಸತ್ಯವೆಂದು ಅವನು ಬಲ್ಲನು, ನೀವು ಸಹ ನಂಬಬೇಕೆಂದು ಇದನ್ನು ಹೇಳಿದ್ದಾನೆ, ಯಾಕೆಂದರೆ ಆತನ ಒಂದು ಎಲುಬನ್ನಾದರೂ ಮುರಿಯಕೂಡದು ಎಂದು ಶಾಸ್ತ್ರದಲ್ಲಿ ಬರೆದ ಮಾತು ನೆರವೇರುವಂತೆ ಇದಾಯಿತು. ಮತ್ತು ಅವರು ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು ಎಂದು ಶಾಸ್ತ್ರದಲ್ಲಿ ಮತ್ತೊಂದು ಮಾತು ಹೇಳಿಯದೆ. ಯೋಹಾನ 19:31-37. ಇದಾದ ಮೇಲೆ ಯಹೂದ್ಯರ ಭಯದಿಂದ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದ ಅರಿಮಥಾಯದ ಯೋಸೇಫನು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅಪ್ಪಣೆಯಾಗಬೇಕೆಂದು ಪಿಲಾತನನ್ನು ಬೇಡಿಕೊಂಡನು. ಪಿಲಾತನು ಅಪ್ಪಣೆ ಕೊಡಲಾಗಿ ಅವನು ಬಂದು ಆತನ ದೇಹವನ್ನು ತೆಗೆದುಕೊಂಡು ಹೋದನು. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಅಗರುಗಳನ್ನು ಕಲಿಸಿದ ಚೂರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು. ಅವರು ಯೇಸುವಿನ ದೇಹವನ್ನು ತಕ್ಕೊಂಡು ಯಹೂದ್ಯರಲ್ಲಿ ಹೂಣಿಡುವ ಪದ್ದತಿಯ ಪ್ರಕಾರ ಅದನ್ನು ಆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರು ಬಟ್ಟೆಗಳಲ್ಲಿ ಸುತ್ತಿದರು. ಆತನನ್ನು ಶಿಲುಬೆಗೆ ಹಾಕಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಹೊಸ ಸಮಾಧಿ ಇತ್ತು. ಅದರಲ್ಲಿ ಅದುವರೆಗೆ ಯಾರನ್ನೂ ಇಟ್ಟಿದ್ದಿಲ್ಲ. ಆ ದಿನವೂ ಯಹೂದ್ಯರ ಸೌರಣೆಯ ದಿನವಾದದ್ದರಿಂದ ಆ ಸಮಾಧಿ ಹತ್ತಿರವಿರುತ್ತಿದ್ದೆಂದು ಯೇಸುವನ್ನು ಅಲ್ಲೇ ಇಟ್ಟರು. ಸ್ನೇಹಿತರೆ, ಈ ದಿನದ ನಮ್ಮ ಓದುವಿಕೆಯನ್ನು ಇಲ್ಲಿಗೆ ನಾವು ನಿಲ್ಲಿಸೋಣ. ಆದಾಗ್ಯೂ ಸಮಾಧಿಯೊಂದಿಗೆ ಯೇಸುವಿನ ಕಥೆಯು ಮುಗಿಯುವುದಿಲ್ಲ. ಯೇಸು ಎದ್ದಿದ್ದಾನೆ ಎಂದು ಕರೆಯಲ್ಪಡುವ ಮುಂದಿನ ನಮ್ಮ ಅಧ್ಯಯನದಲ್ಲಿ ನೀವು ನಮ್ಮೊಂದಿಗೆ ಸೇರಿಕೊಳ್ಳುವುದಕ್ಕೆ, ನಾವು ನಿಮ್ಮನ್ನು ಆಹ್ವಾನಿಸುವುದಕ್ಕೆ ನಾವು ಎಷ್ಟೊಂದು ಸಂತೋಷವುಳ್ಳರಾಗಿದ್ದೇವೆ. ಈ ದಿನ ನಾವು ಏನು ಕೇಳಿಸಿಕೊಂಡಿದ್ದೇವೋ ಅದು ನಿಜವಾಗಿಯೂ ದಿಗ್ಭ್ರಮೆಗೊಳಿಸುವಂತದ್ದಾಗಿಯೂ, ಆದಾಮನ ಸಂತಾನದವರು ಜೀವದ ಕರ್ತನಾದ ಮೆಸ್ಸಿಯನನ್ನು ಹೇಗೆ ಹೀನೈಸಿ ಶಿಲುಬೆಗೆ ಹಾಕಿ ಆತನನ್ನು ಕೊಂದರೆಂಬುದನ್ನು ನಾವು ನೋಡಿದೆವು. ಹೀಗಿದ್ದರೂ ಮೆಸ್ಸಿಯನ ಮರಣವು ಲೋಕದ ಅಸ್ತಿತ್ವಕ್ಕಿಂತ ಮೊದಲೇ ದೇವರು ರಚನೆ ಮಾಡಿದಂತಹ ರಕ್ಷಣೆಯ ಯೋಜನೆಯ ನೆರವೇರಿಕೆಯಾಗಿದೆ ಎಂಬುದು ನಾವು ನೆನಪಿನಲ್ಲಿಡಬೇಕಾದ ಅಂಶವಾಗಿದೆ. ಯೇಸು ತಾನು ಸಾಯುವುದಕ್ಕಿಂತ ಸ್ವಲ್ಪ ಮೊದಲು ಶಿಲುಬೆಯ ಮೇಲಿಂದ ಆತನು ಹೇಳಿದ ಮಾತನ್ನು ನೀವು ಕೇಳಿಸಿಕೊಂಡಿರ? ಆತನು ಹೇಳಿದ್ದೇನೆಂದರೆ ತೀರಿತು ಎಂಬುದು. ತೀರಿತು ಎಂದು ಯೇಸು ಯಾಕೆ ಹೇಳಿದನು? ಯಾಕೆಂದರೆ ರಕ್ಷಣೆಯ ಕಾರ್ಯವನ್ನು ಆತನು ಪೂರ್ತಿಗೊಳಿಸಿದ್ದನು. ನಿಜವಾಗಿಯೂ ಲೋಕದ ಧರ್ಮಗಳು ತೀರಿತು ಎಂಬುದಾಗಿ ಹೇಳುವುದಿಲ್ಲ, ಯಾವುದೂ ಮುಗಿದಿಲ್ಲ ಎಂಬುದಾಗಿ ಅವು ಹೇಳುತ್ತವೆ. ನೀವು ನಿಮ್ಮ ಸ್ವಂತ ಒಳ್ಳೆಯ ಕೆಲಸಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕು, ನಿಮ್ಮ ಸ್ವಂತ ಪಾಪಗಳನ್ನು ಅಳಿಸಿ ಹಾಕುವುದಕ್ಕೆ ನೀವು ಕೆಲಸ ಮಾಡಬೇಕು, ಬನ್ನಿ ಇದನ್ನು ಪಡೆದುಕೊಳ್ಳಿರಿ, ಕೆಲಸ ಮಾಡುತ್ತಿರ್ರಿ, ಯಾವುದೂ ಮುಗಿದಿಲ್ಲ, ನೀವು ಪರದೈಸಕ್ಕೆ ಹೋಗಬೇಕಾದರೆ ನೀವು ಕೆಲಸ ಮಾಡಬೇಕು, ಯಜ್ಞಗಳನ್ನು ಸಮರ್ಪಿಸಬೇಕು, ನಿಮ್ಮ ಧಾರ್ಮಿಕ ಕರ್ತವ್ಯಗಳನ್ನು ನೆರವೇರಿಸಬೇಕು, ಪ್ರಾರ್ಥನೆ, ಉಪವಾಸ, ದೇಹದಂಡನೆ ಇತ್ಯಾದಿ ಇತ್ಯಾದಿ. ಇದು ಧರ್ಮದ ಸಂದೇಶವಾಗಿದೆ. ಆದರೆ ಮನುಷ್ಯನಿಗೆ ದೇವರ ಶುಭ ಸಂದೇಶವೇನೆಂದರೆ ತೀರಿತು, ನಂಬಿರಿ ಮತ್ತು ರಕ್ಷಿಸಲ್ಪಡಿರಿ. ಮೆಸ್ಸಿಯನು ತನ್ನ ಸ್ವಂತ ರಕ್ತದಿಂದ ನಿಮ್ಮ ಪಾಪದ ಸಾಲವನ್ನು ತೀರಿಸಿದ್ದಾನೆ. ಏಸುವಿನ ರಕ್ತವು ಪಾಪಿಗಳ ಕೆಟ್ಟತನವನ್ನು ತೊಳೆದು ಬದಲಾಯಿಸುತ್ತದೆ. ಅದಕ್ಕಾಗಿಯೇ ಏಸು ಸಾಯುತ್ತಿದ್ದ ಪಶ್ಚಾತ್ತಾಪಪಟ್ಟ ಅಪರಾಧಿಗೆ, ಈ ಹೊತ್ತೇ ನನ್ನ ಸಂಗಡ ಪರಿದಯಿಸಿನಲ್ಲಿರುವೆ ಎಂದು ಹೇಳಿದನು. ಪ್ರಿಯ ಸ್ನೇಹಿತರೆ, ಪಾಪದ ದಂಡನೆಯಿಂದ ನಿಮ್ಮ ರಕ್ಷಿಸುವ ಕೆಲಸವು ಪೂರ್ತಿಯಾಗಿ ಮಾಡಲ್ಪಟ್ಟಿದೆ. ಏಸುವಿನ ತ್ಯಾಗದಿಂದ ದೇವರು ತೃಪ್ತಿಗೊಂಡಿದ್ದಾನೆ. ಮೆಸ್ಸಿಯನ ಕಾಲಕ್ಕಿಂತ ಮೊದಲು ಜೀವಿಸಿದ್ದ ನಮ್ಮ ಪೂರ್ವಿಕರು ಮಾಡುತ್ತಿದ್ದಂತಹ ಕುರಿಯ ಯಜ್ಞಗಳನ್ನು ನಾವು ಎಂದಿಗೂ ಸಮರ್ಪಿಸುವ ಅಗತ್ಯವಿಲ್ಲ. ಯೇಸುಕ್ರಿಸ್ತನು ದೇವರ ಸಂಪೂರ್ಣವಾದ ಮತ್ತು ಕೊನೆಯ ಯಜ್ಞವಾಗಿದ್ದಾನೆ. ಮೆಸ್ಸಿಯನು ಮತ್ತು ಆತನ ತ್ಯಾಗದ ಕುರಿತಾಗಿ ದೇವರು ಕೊಟ್ಟಿರುವ ಸಾಕ್ಷಿಯನ್ನು ನಂಬುವುದರ ಹೊರತಾಗಿ ನಮಗೆ ಮಾಡುವುದಕ್ಕೆ ಯಾವುದೂ ತಿಳಿದಿಲ್ಲ. ತೀರಿತು, ನೀತಿವಂತನ ವಿಮೋಚಕನ ಸಂಕಟಗಳು ಮತ್ತು ಮರಣದ ಕುರಿತಾಗಿ ಪ್ರವಾದಿಗಳು ಮೊದಲೇ ತಿಳಿಸಿದ್ದಂಥ ಎಲ್ಲವನ್ನ ಏಸು ನೆರವೇರಿಸಿದನು. ಏಸು ಈ ಲೋಕಕ್ಕೆ ಬರುವುದಕ್ಕಿಂತ 700 ವರ್ಷಗಳ ಮೊದಲೇ ಪ್ರವಾದಿಯಾದ ಯೆಶಾಯನು ಹೀಗೆ ಬರೆದಿದ್ದಾನೆ. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನೂ ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷಫಲವನ್ನು ಯಹೋವನು ಅವನ ಮೇಲೆ ಹಾಕಿದನು. ಯೆಶಾಯ 53:9 ವಚನ ಮತ್ತು 5-6 ವಚನ. ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು ನಿಜವಾಗಿಯೂ ಪ್ರವಾದಿಗಳನ್ನು ನಂಬುತ್ತೀರೋ? ದೇವರ ಪ್ರವಾದಿಗಳು ಬರೆದಿದ್ದಂತಹ ರಕ್ಷಣೆಯ ಕಾರ್ಯವನ್ನು ತೀರಿಸಿದ ಏಸುವನ್ನು ನೀವು ನಂಬುತ್ತೀರೋ? ಶಿಲುಬೆಯ ಮೇಲಿನ ನೀತಿವಂತ ವಿಮೋಚಕನ ಮರಣದ ಕಾರಣವನ್ನು ನೀವು ಈಗ ಅರ್ಥ ಮಾಡಿಕೊಂಡಿರಾ? ಅದಕ್ಕೆ ಕಾರಣ ನೀವು ಮತ್ತು ನಾನು. ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಒಂದು ನಿಷ್ಕಳಂಕ ಯಜ್ಞದ ಕುರಿಯ ರೀತಿಯಲ್ಲಿ ಸತ್ತನು. ನಾವು ನರಕದಲ್ಲಿ ನಿತ್ಯವಾದ ಶಿಕ್ಷೆಗೆ ಅರ್ಹರಾಗಿದ್ದೆವು. ಆದರೆ ದೇವರು ನಮ್ಮ ಮೇಲಿನ ತನ್ನ ದೊಡ್ಡದಾದ ಪ್ರೀತಿಯಿಂದ ಏಸುವನ್ನು ಕಳುಹಿಸಿದನು. ತನ್ನ ಪ್ರೀತಿಯ ಮಗನೆಂದು ಆತನನ್ನು ಕರೆಯುತ್ತಿದ್ದನು. ಆದ್ದರಿಂದ ಆತನು ನಮ್ಮ ಶಿಕ್ಷೆಯನ್ನು ಅನುಭವಿಸಿ ನಮ್ಮ ಪಾಪಗಳ ದಂಡನೆಯನ್ನು ಹೊತ್ತುಕೊಂಡನು. ಅದನ್ನೇ ಪರಿಶುದ್ಧ ವಾಕ್ಯಗಳು ಹೀಗೆ ಹೇಳುತ್ತವೆ: ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ರೋಮ 5:7-8 ವಚನ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪಸ್ವರೂಪಿಯಾಗ ಮಾಡಿದನು. ಕನಿಕರವೂ ದಯೆಯೂ ಉಳ್ಳ ದೇವರಿಗೆ ಮಹಿಮೆಯಾಗಲಿ. ತೀರಿತು, ದೇವರು ಅಬ್ರಹಾಮನ ಯಜ್ಞದ ಚಿಹ್ನೆಯನ್ನು ನೆರವೇರಿಸಿದನು. ಅಬ್ರಹಾಮನು ತನ್ನ ಮಗನಿಗೆ ಬದಲಿಗೆ ಮುಗ್ಧ ಟಗರನ್ನು ಯಜ್ಞ ಮಾಡಿದ ಸ್ಥಳದಲ್ಲಿಯೇ ಪಾಪರಹಿತ ವಿಮೋಚಕನಾದ ಏಸು ನಮ್ಮ ಬದಲಿಗೆ ತಾನೇ ಯಜ್ಞವಾಗುವುದಕ್ಕೆ ಒಪ್ಪಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:16 ವಚನ. ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳು. ಕರ್ತನಾದ ಏಸು ನಿಮಗೆ ಮಾಡಿದ ಈ ಸಂಪೂರ್ಣವಾದ ಯಜ್ಞದ ಕುರಿತಾಗಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನಮಗೆ ಬರೆಯಿರಿ. ಏಸು ತಾನು ಸಾಯುವುದಕ್ಕಿಂತ ಸ್ವಲ್ಪ ಮೊದಲು ಶಿಲುಬೆ ಮೇಲೆ ಹೇಳಿದ ಆಳವಾದ ಮತ್ತು ಶಕ್ತಿಯುತವಾದ ಮಾತನ್ನು ನೀವು ಆಲೋಚಿಸುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನು ಹೇಳಿದ್ದು ತೀರಿತು. ಯೋಹಾನ 13:30 ವಚನ. ಆಮೇನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ: 9902606453. ಮತ್ತೊಮ್ಮೆ ಹೇಳ್ತೇನೆ: 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.
ಯೇಸು ರಾಜನೇ ಪರಿಶುದ್ಧನೇ.